ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ 4ನೇ ಪತ್ರಿಕೆಯ 3ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ಮಹೇಶ್ ಸಿವಿ. ಈಗ ಕೇಳೋಣ 3ನೇ ಸಂಚಿಕೆ.
ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ 5ನೇ ಸೆಮಿಸ್ಟರ್ನ 4ನೇ ಪತ್ರಿಕೆಯ ಬ್ಯಾಂಕಿಂಗ್ ಥಿಯರಿ ಆ್ಯಂಡ್ ಪಾಲಿಸಿ ಅಂತಕ್ಕಂಥ ಒಂದು ಘಟಕದಲ್ಲಿ ನಾವು 3ನೇ ಘಟಕವಾಗಿರ್ತಕ್ಕಂತಹ ಕಮರ್ಷಿಯಲ್ ಬ್ಯಾಂಕಿಂಗ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ನೇಚರ್ ಆ್ಯಂಡ್ ಆಫ್ ಕಮರ್ಷಿಯಲ್ ಬ್ಯಾಂಕಿಂಗ್ ದ ಸ್ಟ್ರಕ್ಚರ್ ಆಫ್ ಕಮರ್ಷಿಯಲ್ ಬ್ಯಾಂಕಿಂಗ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಆ ಒಂದು ವಾಣಿಜ್ಯ ಬ್ಯಾಂಕುಗಳ ರಚನೆ ಅಂತಕ್ಕಂಥದ್ದು ಯಾವ ರೀತಿ ಆಯಿತು, ಅದರ ಒಂದು ಕಾರ್ಯವೈಖರಿಗಳು ಏನೇನು ಅಂತಕ್ಕಂಥದ್ದನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳೇ. ಅವುಗಳಲ್ಲಿ ಪ್ರಾಥಮಿಕ ಕಾರ್ಯಗಳು ಮತ್ತು ಸಹಾಯಕ ಕಾರ್ಯಗಳನ್ನೆರಡೂ ಕೂಡ ಈ ಒಂದು ವಾಣಿಜ್ಯ ಬ್ಯಾಂಕು ಅಂತಕ್ಕಂಥದ್ದು ಕಾರ್ಯನಿರ್ವಹಿಸುತ್ತೆ ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳು, ಸರ್ವೀಸಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ಅನೇಕ ಸೇವೆಗಳನ್ನು ವಾಣಿಜ್ಯ ಬ್ಯಾಂಕುಗಳು ಒದಗಿಸುತ್ತವೆ ಅಂತೇಳಿ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ಅನೇಕ ಸೇವೆಗಳನ್ನು ಈ ಒಂದು ವಾಣಿಜ್ಯ ಬ್ಯಾಂಕುಗಳಲ್ಲಿ ಪ್ರಮುಖವಾದವುಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು. ಆಮದುದಾರರು ಮತ್ತು ರಫ್ತುದಾರರಿಗೆ ವಾಣಿಜ್ಯ ಬ್ಯಾಂಕುಗಳು ಈ ರೀತಿಯ ಹಣಕಾಸಿನ ನೆರವನ್ನು ನೀಡ್ತವೆ. ಯಾವ ಯಾವ ರೀತಿಯಾಗಿ ಈ ಒಂದು ಹಣಕಾಸಿನ ನೆರವನ್ನು ನೀಡ್ತವೆ ಅಂತೇಳಿ ನಾವು ಗಮನಿಸೋದಾದರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ರಫ್ತು ಮಾಡಬೇಕಾಗಿರುವ ಸರಕುಗಳ ಸಂಸ್ಕರಣೆ, ಶೇಖರಣೆ, ಪಿಂಡಿ ಕಟ್ಟುವಿಕೆ ಇತ್ಯಾದಿಗಳಿಗಾಗಿ ರಫ್ತುದಾರರಿಗೆ ಮುಂಗಡವನ್ನು ಕೊಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ರಫ್ತು ಮಾಡಬೇಕಾಗಿರುವ ಸರಕುಗಳ ಸಂಸ್ಕರಣೆ, ಶೇಖರಣೆ, ಪಿಂಡಿ ಕಟ್ಟುವಿಕೆ ಇತ್ಯಾದಿಗಳಿಗಾಗಿ ರಫ್ತುದಾರರಿಗೆ ಮುಂಗಡವನ್ನು ನೀಡತಕ್ಕಂಥದ್ದು. ತದನಂತರ ಎರಡನೆಯದು, ವಿದೇಶಿ ರಫ್ತುದಾರರು ವಸೂಲಿಗಾಗಿ ಕಳುಹಿಸಿದ ವಿನಿಮಯ ಉಂಡಿಗಳನ್ನು ಇಟ್ಟುಕೊಂಡು ಸಾಲವನ್ನು ನೀಡತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಮೂರನೇದು, ರಫ್ತು ಉಂಡಿಗಳ ಮೇಲೆ ಮುಂಗಡಗಳನ್ನು ಕೊಡುವುದು. ತದನಂತರ ಬರ್ತಕ್ಕಂಥದ್ದು 4ನೇದು, ಸರಕುಗಳನ್ನು ಹಿಂದಿರುಗಿ ರಫ್ತು ಮಾಡಬೇಕಾದಾಗ ಸುಂಕವನ್ನು ಮರುಪಾವತಿ ಮಾಡುವುದಕ್ಕಾಗಿ ಸಾಲ ನೀಡುವಿಕೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸರಕುಗಳನ್ನು ಹಿಂದಿರುಗಿ ರಫ್ತು ಮಾಡಬೇಕಾದಾಗ ಸುಂಕವನ್ನು ಮರುಪಾವತಿ ಮಾಡುವುದಕ್ಕಾಗಿ ಸಾಲ ನೀಡುವಿಕೆ ಅಂತೇಳಿ. ತದನಂತರ ಬರ್ತಕ್ಕಂಥದ್ದು 2ನೇದು, ಪ್ರವಾಸಿಗರ ಚೆಕ್ಕು ಅಂತೇಳಿ. ಪ್ರವಾಸಿಗರ ಚೆಕ್ಕು, ಬೇಡಿಕೆ ಹುಂಡಿ, ಉದ್ದರಿ ಪತ್ರ, ಸಂಚಾರಿ ನೋಟು ಮುಂತಾದವುಗಳನ್ನು ನೀಡುವ ಕಾರ್ಯವನ್ನು ವಾಣಿಜ್ಯ ಬ್ಯಾಂಕುಗಳು ಮಾಡ್ತವೆ. ಹಣವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಶೀಘ್ರವಾಗಿ ವರ್ಗಾಯಿಸುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದ ಅಭಿವೃದ್ಧಿ ಸಾಧಿಸಲು ಈ ಕಾರ್ಯವು ನೆರವಾಗುತ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು 3ನೇದು, ಅಂತಾರಾಷ್ಟ್ರೀಯ ವ್ಯಾಪಾರದಾರರಿಗೆ ಅಗತ್ಯವಿರುವ ವಿದೇಶಿ ವಿನಿಮಯವನ್ನು ಒದಗಿಸ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದಾರರಿಗೆ ಅಗತ್ಯವಿರುವ ವಿದೇಶಿ ವಿನಿಮಯವನ್ನು ಒದಗಿಸುವುದು. ತದನಂತರ 4ನೇದು, ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಥಿತಿಗತಿಗಳ ಬಗ್ಗೆ ತನ್ನ ಗ್ರಾಹಕರಿಗೆ ಮಾಹಿತಿಯನ್ನು ಒದಗಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು, ಹಾಗೂ ವಿದೇಶಿ ವ್ಯಾಪಾರಸ್ಥರಿಗೆ ತನ್ನ ಗ್ರಾಹಕರ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ಮತ್ತೊಂದು ಸೇವೆಯಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳು ಈ ಒಂದು ಪ್ರಮುಖವಾಗಿರತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯದಲ್ಲಿ ವ್ಯಾಪಾರಕ್ಕೆ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲಗಳನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಯಾವುವು, ವಾಣಿಜ್ಯ ಬ್ಯಾಂಕುಗಳು ಅಂತೇಳಿ. ತದನಂತರ ಬರ್ತಕ್ಕಂಥದ್ದು ಬ್ಯಾಂಕುಗಳ ಆಧುನಿಕ ಸೇವೆಗಳು. ಬ್ಯಾಂಕುಗಳ ಆಧುನಿಕ ಸೇವೆಗಳು, ಆಧುನಿಕ ಆರ್ಥಿಕಾಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಯ ಕೋರಿಕೆಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಕಾರ್ಯಗಳನ್ನು ವಿಸ್ತೃತಗೊಳಿಸಿವೆ ಅಂತೇಳಿ. ಅಂದರೆ ಅವು ತಮ್ಮ ಸಾಂಪ್ರದಾಯಿಕ ಮತ್ತು ಜನಹಿತ ಸೇವೆಗಳ ಜೊತೆಯಲ್ಲಿ ಹಲವು ಆಧುನಿಕ ಸೇವೆಗಳನ್ನು ಸಲ್ಲಿಸುತ್ತಿವೆ. ಈ ಆಧುನಿಕ ಆರ್ಥಿಕಾಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಯ ಕೋರಿಕೆಗಳಿಗೆ ಅನುಗುಣವಾಗಿ ಈ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಕಾರ್ಯಗಳನ್ನು ವಿಸ್ತೃತಗೊಳಿಸಿವೆ ಅಂತೇಳಿ. ಅಂದರೆ ಅವು ತಮ್ಮ ಸಾಂಪ್ರದಾಯಿಕ ಮತ್ತು ಜನಹಿತ ಸೇವೆಗಳ ಜೊತೆಯಲ್ಲಿ ಹಲವು ಆಧುನಿಕ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಆ ಆಧುನಿಕ ಸೇವೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದ್ರೆ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಉದ್ದರಿ ಪತ್ರ ಅಂತೇಳಿ, ಉದ್ದರಿ ಪತ್ರ, ಲೆಟರ್ ಆಫ್ ಕ್ರೆಡಿಟ್ ಅಂತೇಳಿ. ಆಮದುದಾರನ ಪರವಾಗಿ ಅವನ ಬ್ಯಾಂಕು ರಫ್ತುದಾರನಿಗೆ ನೀಡುವ ಅರ್ಹತಾ ಪತ್ರಕ್ಕೆ ಉದ್ದರಿ ಪತ್ರ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ಪತ್ರವನ್ನು ಬ್ಯಾಂಕು ರಫ್ತುದಾರನ ದೇಶದಲ್ಲಿರುವ ತನ್ನ ಶಾಖೆಗೆ ಅಥವಾ ಪ್ರತಿನಿಧಿ, ಏನು ಏಜೆಂಟ್ ಅಂತೇನು ಕರಿತೀವಿ, ಆ ಪ್ರತಿನಿಧಿಗೆ ಬ್ಯಾಂಕಿಗೆ ನೀಡ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಮತ್ತೊಂದು ಸರಿ ಹೇಳ್ತೀನಿ ಗಮನಿಸಿ. ಆಮದುದಾರನ ಪರವಾಗಿ ಅವನ ಬ್ಯಾಂಕು ರಫ್ತುದಾರನಿಗೆ ನೀಡುವ ಅರ್ಹತಾ ಪತ್ರಕ್ಕೆ ಉದ್ದರಿ ಪತ್ರ ಅಂತೇಳಿ ನಾವು ಕರಿತೀವಿ. ಈ ಪತ್ರವನ್ನು ಬ್ಯಾಂಕು ರಫ್ತುದಾರನ ದೇಶದಲ್ಲಿರುವ ತನ್ನ ಶಾಖೆಗೆ, ಆ ಪ್ರತಿನಿಧಿ ಬ್ಯಾಂಕಿಗೆ ನೀಡುತ್ತದೆ. ತನ್ನ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕು ರಫ್ತುದಾರನು ಬರೆದಿರುವ ಹುಂಡಿಯನ್ನು ಸ್ವೀಕರಿಸುವಂತೆ ಅಥವಾ ಅದರಲ್ಲಿನ ಮೊತ್ತವನ್ನು ರಫ್ತುದಾರನಿಗೆ ಪಾವತಿಸುವಂತೆ ಬ್ಯಾಂಕಿನ ಆದೇಶವನ್ನು ಈ ಪತ್ರವು ಒಳಗೊಂಡಿರ್ತದೆ ಅಂತೇಳಿ. ಈ ಪತ್ರದ ಆಧಾರದ ಮೇಲೆ ರಫ್ತುದಾರನು ತನ್ನ ದೇಶದ ಆಮದುದಾರನ ಬ್ಯಾಂಕಿಗೆ, ಆ ಬ್ಯಾಂಕಿನ ಶಾಖೆಯಿಂದ ಅಥವಾ ಪ್ರತಿನಿಧಿ ಬ್ಯಾಂಕಿನಿಂದ ಹಣವನ್ನು ಪಡೆದು ಸರಕುಗಳನ್ನು ರಫ್ತು ಮಾಡ್ತಾನೆ. ರಫ್ತುದಾರನು ಆಮದುದಾರನಿಗೆ ಬದಲಾಗಿ ಬ್ಯಾಂಕಿನಿಂದ ಶೀಘ್ರದಲ್ಲಿ ಹಣ ಪಡೆದು ಸರಕುಗಳನ್ನು ರಫ್ತು ಮಾಡಲು ಸಾಧ್ಯವಾಗುವಂತೆ ಮಾಡ್ತಕ್ಕಂಥದ್ದೇ ಉದ್ದರಿ ಪತ್ರದ ಉದ್ದೇಶವಾಗಿರ್ತದೆ ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಆಮದುದಾರನ ಕೋರಿಕೆಯ ಮೇರೆಗೆ ಈ ಪತ್ರವನ್ನು ನೀಡಲಾಗ್ತದೆ. ಇದಿಷ್ಟು ಕೂಡ ಉದ್ದರಿ ಪತ್ರ ಅಂತೇಳಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಎರಡನೆಯದು ಪ್ರವಾಸಿಗರ ಚೆಕ್ಕು ಅಂತೇಳಿ, ಟ್ರಾವೆಲ್ಲರ್ಸ್ ಚೆಕ್ ಅಂತೇಳಿ. ಬ್ಯಾಂಕು ಸಲ್ಲಿಸುವ ಪ್ರಮುಖ ಆಧುನಿಕ ಸೇವೆಗಳಲ್ಲಿ ಪ್ರವಾಸಿಗರ ಚೆಕ್ಕಿನ ನೀಡಿಕೆಯೂ ಒಂದು ಆಗಿದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಬ್ಯಾಂಕು ಸಲ್ಲಿಸುವ ಪ್ರಮುಖ ಆಧುನಿಕ ಸೇವೆಗಳಲ್ಲಿ ಪ್ರವಾಸಿಗರ ಚೆಕ್ಕಿನ ನೀಡಿಕೆಯೂ ಒಂದು. ಪ್ರವಾಸಿಗರು ತಮ್ಮ ಬಳಿ ನಗದು ಹಣವನ್ನು ಕೊಂಡೊಯ್ಯದೆ ತಾವು ಭೇಟಿ ನೀಡಿದ ಸ್ಥಳಗಳಲ್ಲಿ ಹಣವನ್ನು ಪಡೆಯಲು ನೆರವಾಗುವ ಸಾಧನವೇ ಪ್ರವಾಸಿಗರ ಚೆಕ್ಕು ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಅಂದರೆ ಪ್ರವಾಸಿಗರು ಯಾವುದೇ ರೀತಿಯಾಗಿ ನಗದು ಹಣವನ್ನು ತಗೊಂಡೋಗ್ದಲ್ಲೇ ತಾವು ಏನು ಭೇಟಿ ಮಾಡ್ತಾರೆ ಆ ಭೇಟಿ ಮಾಡಿದ ಸ್ಥಳಗಳಲ್ಲಿಯೇ ಹಣವನ್ನು ಪಡೆಯಲು ನೆರವಾಗ್ತಾ ಇರತಕ್ಕಂಥ ಒಂದು ಸಾಧನವೇ ಪ್ರವಾಸಿಗರ ಚೆಕ್ಕು ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಏಕೆಂತಂದರೆ ಅವ್ರಿಗೆ ಹಣವನ್ನು ಕೊಂಡೊಯ್ಯಲಿಕ್ಕೆ ಕಳ್ಳರ ಒಂದು ಕಾಟ ಜಾಸ್ತಿ ಆಗಿರಬಹುದು ಅಥವಾ ಮತ್ತೊಂದು ಮಗದೊಂದು ನಾನಾ ಕಾರಣಗಳು ಇದ್ದರೂ ಇರಬಹುದು. ಆ ಕಾರಣದಿಂದಾಗಿ ಅವರೇನು ಮಾಡ್ತಾರೆ, ಹಣವನ್ನು ನಗದು ರೂಪದಲ್ಲಿ ಹಣವನ್ನು ಕೊಂಡೊಯ್ದಲೇ ಅವರು ಏನು ಭೇಟಿ ನೀಡತಕ್ಕಂಥ ಒಂದು ಪ್ರವಾಸಿ ಸ್ಥಾನ ಅಥವಾ ಸ್ಥಳ ಅಂತಕ್ಕಂಥದ್ದು ಎಲ್ಲಿರುತ್ತೋ ಅಲ್ಲಿಯೇ ಆ ಒಂದು ಹಣವನ್ನು ಪಡೆಯಲು ನೆರವಾಗ್ತಕ್ಕಂಥ ಒಂದು ಸಾಧನವೇ ಪ್ರವಾಸಿಗರ ಚೆಕ್ಕು ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಪ್ರವಾಸ ಸಮಯದಲ್ಲಿ ಬೇಕಿರುವ ಅಧಿಕ ಮೊತ್ತದ ಹಣವನ್ನು ನಗದು ರೂಪದಲ್ಲಿ ಕೊಂಡೊಯ್ಯುವುದು ಒಂದು ಗಂಡಾಂತರಕಾರಿಯಾದದ್ದು ಆಗಿದೆ. ಏಕೆಂತಂದರೆ ನಾನು ಮೊದಲೇ ಹೇಳಿದಾಗೆ ಕಳ್ಳರ ಕಾಟ ಆಗಿರಬಹುದು, ದರೋಡೆಕಾರರು ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿ ಸ್ಥಳಗಳಲ್ಲಿ ಹೆಚ್ಚಿನದಾಗಿ ಇರ್ತಾರೆ ಅಂತಕ್ಕಂಥ ಒಂದು ಸಂಭವ ಇರೋದ್ರಿಂದ ಅವರು ನಗದು ರೂಪದಲ್ಲಿ ಹಣವನ್ನು ಇಟ್ಕೊಂಡು ಹೋಗಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಅರ್ಥೈತಲ್ಲ ವಿದ್ಯಾರ್ಥಿಗಳೇ, ಯಾವುದೇ ಒಬ್ಬ ಪ್ರವಾಸಿಗನಾದರೂ ಕೂಡ ಪ್ರವಾಸಕ್ಕೆ ಹೊರಟಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ನಗದು ರೂಪದಲ್ಲಿ ಹಣವನ್ನು ಕೊಂಡೊಯ್ಯಲಿಕ್ಕೆ ಆತ ಇಚ್ಛೆ ಪಡೋದಿಲ್ಲ. ಇದಕ್ಕೆ ಕಾರಣ ಕಳ್ಳರ ಕಾಟವಿರಬಹುದು, ದರೋಡೆಕೋರರು ಹೀಗೆ ಅಂದರೆ ಪ್ರವಾಸಿ ಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹಣಕ್ಕೆ ಸುರಕ್ಷತೆಯನ್ನು ಒದಗಿಸುವ ಒಂದು ದೃಷ್ಟಿಯಿಂದ ಪ್ರವಾಸಿಗರ ಚೆಕ್ಕಿನ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಯಲ್ಲಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಪ್ರವಾಸಿಗರು ನಿರ್ದಿಷ್ಟ ಮೊತ್ತದ ಹಣವನ್ನು ಬ್ಯಾಂಕಿನಲ್ಲಿ ಪಾವತಿ ಮಾಡಿ ಈ ಚೆಕ್ಕನ್ನು ಪಡೆಯಬೇಕಾಗ್ತದೆ. ಈ ಮೊತ್ತಕ್ಕೆ ಬ್ಯಾಂಕು ವಿಭಿನ್ನ ಮೌಲ್ಯಗಳ ಪ್ರವಾಸಿಗರ ಚೆಕ್ಕುಗಳನ್ನು ಒಂದು ನಿರ್ದಿಷ್ಟ ಅವಧಿಗಾಗಿ ನೀಡುತ್ತದೆ. ಅರ್ಥೈತಲ್ಲ ವಿದ್ಯಾರ್ಥಿಗಳೇ, ಒಂದು ನಿರ್ದಿಷ್ಟ ಅವಧಿಗಾಗಿ ಈ ಒಂದು ಬ್ಯಾಂಕು ವಿಭಿನ್ನ ಮೌಲ್ಯಗಳ ಪ್ರವಾಸಿಗರ ಚೆಕ್ಕುಗಳನ್ನು ಒಂದು ನಿರ್ದಿಷ್ಟ ಅವಧಿಗಾಗಿ ನೀಡುತ್ತದೆ. ಚೆಕ್ಕುಗಳನ್ನು ಖರೀದಿಸುವಾಗ ಪ್ರವಾಸಿಗನು ನೀಡುವ ಬ್ಯಾಂಕಿನ ಜವಾಬ್ದಾರಿಯುತ ಅಧಿಕಾರಿಯೊಬ್ಬನ ಸಮ್ಮುಖದಲ್ಲಿ ಎಲ್ಲ ಚೆಕ್ಕುಗಳ ಮೇಲೆ ಸಹಿ ಮಾಡಬೇಕಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಏನು ಆ ಚೆಕ್ಕನ್ನು ಪ್ರವಾಸಿಗರ ಚೆಕ್ಕನ್ನು ಆತ ಪಡಿತಾನೆ, ಆ ಚೆಕ್ಕುಗಳನ್ನು ಖರೀದಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರವಾಸಿಗನು ನೀಡುವ ಬ್ಯಾಂಕಿನ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯೊಬ್ಬನ ಸಮ್ಮುಖದಲ್ಲಿ ಎಲ್ಲ ಚೆಕ್ಕುಗಳ ಮೇಲೆ ಸಹಿ ಮಾಡಬೇಕಾಗ್ತದೆ. ಚೆಕ್ಕುಗಳನ್ನು ಖರೀದಿಸಿದ ವ್ಯಕ್ತಿಯು ತಾನು ಪ್ರವಾಸ ಮಾಡಿದ ವಿವಿಧ ಸ್ಥಳಗಳಲ್ಲಿ ಚೆಕ್ಕುಗಳನ್ನು ನೀಡಿದ ಬ್ಯಾಂಕಿನ ಶಾಖೆಗಳಲ್ಲಿ ಅಥವಾ ಅದರ ಪ್ರತಿನಿಧಿ ಬ್ಯಾಂಕುಗಳಲ್ಲಿ ಚೆಕ್ಕುಗಳನ್ನು ನಗದೀಕರಿಸಿಕೊಳ್ಳಬಹುದು ಅಥವಾ ಅದರ ಪ್ರತಿನಿಧಿ ಬ್ಯಾಂಕುಗಳಲ್ಲಿ ಚೆಕ್ಕುಗಳನ್ನು ನಗದೀಕರಿಸಿಕೊಳ್ಳಬಹುದು. ಚೆಕ್ಕುಗಳನ್ನು ತೋರಿಸಿ ಹಣ ಪಡೆಯುವಾಗ ಪ್ರವಾಸಿಗನು ಪಾವತಿದಾರ ಬ್ಯಾಂಕಿನ ಶಾಖೆಯ ಜವಾಬ್ದಾರಿಯುತ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಸಹಿ ಮಾಡಬೇಕಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಚೆಕ್ಕುಗಳನ್ನು ತೋರಿಸಿ ಹಣ ಪಡೆಯುವಾಗ ಪ್ರವಾಸಿಗನು ಪಾವತಿದಾರ ಬ್ಯಾಂಕಿನ ಶಾಖೆಯ ಜವಾಬ್ದಾರಿಯುತ ಅಧಿಕಾರಿಯ ಸಮ್ಮುಖದಲ್ಲಿ ಮತ್ತೊಮ್ಮೆ ಸಹಿಯನ್ನು ಮಾಡಬೇಕಾಗ್ತದೆ. ಚೆಕ್ಕನ್ನು ಪಡೆಯುವಾಗ ಮಾಡಿದ ಸಹಿ ಮತ್ತು ಈಗ ಮಾಡಿದ ಸಹಿ ತಾಳೆ ಹೊಂದುವಂತಿದ್ದರೆ ಮಾತ್ರ ಬ್ಯಾಂಕು ಹಣವನ್ನು ಪಾವತಿ ಮಾಡುತ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ, ಏನು ಆ ಬ್ಯಾಂಕುಗಳಲ್ಲಿ ಏನು ಪ್ರವಾಸ ಹೊರಡೋದಕ್ಕಿಂತ ಮುಂಚಿತವಾಗಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಹಣವನ್ನು ಪಡೆದು ಪ್ರವಾಸಿ ಚೆಕ್ಕನ್ನು ತಗೊಂಡು ಬಂದಿರ್ತಾರೆ, ಅಲ್ಲಿ ಹಾಕಿದ ಆ ಒಂದು ಬ್ಯಾಂಕಿನಲ್ಲಿ ಹಾಕಿದ ಸಹಿ ಮತ್ತು ಏನು ಪ್ರವಾಸಿ ತಾಣಕ್ಕೆ ಭೇಟಿಯಾದ ನಂತರ ಆ ಬ್ಯಾಂಕುಗಳಲ್ಲಿ ಹಣವನ್ನು ಪಡೆಯಲಿಕ್ಕೆ ಹಾಕಿದಂತಹ ಒಂದು ಸಹಿ ಎರಡೂ ಕೂಡ ತಾಳೆ ಹಾಕಿ ನೋಡ್ತಾರೆ, ಎರಡೂ ಕೂಡ ಒಂದೇ ರೀತಿಯಾಗಿ ಸಹಿ ಅಂತಕ್ಕಂಥದ್ದು ಇದ್ದರೆ ಆಗ ಮಾತ್ರ ಹಣವನ್ನು ಪಾವತಿ ಮಾಡ್ತಾರೆ, ಇಲ್ಲ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಹಣವನ್ನು ಕೊಡುವುದಿಲ್ಲ ಅಂತಕ್ಕಂಥದ್ದು. ಸಹಿಗಳು ಹೊಂದಾಣಿಕೆಯಾಗದಿದ್ದರೆ ಪಾವತಿಯನ್ನು ಅವರು ನಿರಾಕರಿಸ್ತಾರೆ. ಚೆಕ್ಕುಗಳನ್ನು ನಗದೀಕರಿಸಲು ಪ್ರವಾಸಿಗನು ಬ್ಯಾಂಕಿನಲ್ಲಿ ಗುರುತಿನ ಚೀಟಿಯನ್ನು ತೋರಿಸುವ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ. ನಗದೀಕರಿಸಿದ ಪ್ರವಾಸಿಗರ ಚೆಕ್ಕುಗಳನ್ನು ನೀಡಿದ ಬ್ಯಾಂಕಿಗೆ ಹಿಂತಿರುಗಿಸಿ ಹಣವನ್ನು ವಾಪಸ್ಸು ಪಡೆಯಲು ಅವಕಾಶವಿರುತ್ತದೆ. ಪ್ರವಾಸಿಗರ ಚೆಕ್ಕು ಕಳೆದು ಹೋದ ಪಕ್ಷದಲ್ಲಿ ಅದು ಸಿಕ್ಕಿದವನು ಚೆಕ್ಕನ್ನು ತೋರಿಸಿ ಹಣವನ್ನು ಪಡೆಯಲು ಸಾಧ್ಯ ಇರೋದಿಲ್ಲ ಅಂತಕ್ಕಂಥದ್ದು. ಒಂದು ವೇಳೆ ಆ ಒಂದು ಚೆಕ್ಕು ಅಂತಕ್ಕಂಥದ್ದು ಪ್ರವಾಸಿಗರ ಬಳಿ ಇರತಕ್ಕಂಥ ಚೆಕ್ಕು ಅಂತಕ್ಕಂಥದ್ದು ಏನಾದರೂ ಕಳೆದೋದ್ರೆ ಅದು ಸಿಕ್ಕಿದವನು ಚೆಕ್ಕನ್ನು ತೋರಿಸಿ ಹಣವನ್ನು ಪಡೆಯಲು ಸಾಧ್ಯ ಇರೋದಿಲ್ಲ. ಏಕೆಂದರೆ ಚೆಕ್ಕನ್ನು ನಗದೀಕರಿಸುವಾಗ ಸಹಿಯು ತಾಳೆ ಹೊಂದಬೇಕು. ಚೆಕ್ಕು ಕಳೆದು ಹೋದಾಗ ಪ್ರವಾಸಿಗರು ನೀಡುವ ಬ್ಯಾಂಕಿಗೆ ರಕ್ಷಣಾ ಕರಾರು ಪತ್ರವನ್ನು ಇಂಡೆಮಿಟಿ ಬಾಂಡ್ ಅಂತೇಳಿ ಬರೆದುಕೊಟ್ಟು ಹಣವನ್ನು ಸ್ವೀಕರಿಸಬಹುದು. ಪ್ರವಾಸಿಗರಿಗೂ ಕೂಡ ಒಂದು ರಕ್ಷಣೆಯನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಪ್ರವಾಸಿ ಚೆಕ್ಕನ್ನು ಈ ಒಂದು ಪ್ರವಾಸಿಗರಿಗೆ ನೀಡ್ತಾ ಇದ್ದಾವೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಮೂರನೇದು ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು, ಟ್ರಾವೆಲ್ಲರ್ಸ್ ಲೆಟರ್ ಆಫ್ ಕ್ರೆಡಿಟ್ ಅಂತೇಳಿ. ಪ್ರವಾಸಿಗರ ಉದ್ದರಿ ಪತ್ರ ಅಂತೇಳಿ.
ಪ್ರವಾಸಿಗನು ದೇಶದ ಒಳಗೆ ಅಥವಾ ವಿದೇಶಗಳಲ್ಲಿ ಪ್ರವಾಸ ಮಾಡುವಾಗ ಬೇರೆ ಬೇರೆ ಸ್ಥಳಗಳಲ್ಲಿ ತನಗೆ ಅಗತ್ಯವಿರುವ ಹಣವನ್ನು ಪಡೆಯಲು ಅನುಕೂಲವಾಗುವಂತೆ ಬ್ಯಾಂಕಿನಿಂದ ಪಡೆದುಕೊಳ್ಳುವ ಸಾಧನವೇ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಪ್ರವಾಸಿಗನು ದೇಶದ ಒಳಗೆ ಅಥವಾ ವಿದೇಶಗಳಲ್ಲಿ ಪ್ರವಾಸ ಮಾಡುವಾಗ ಬೇರೆ ಬೇರೆ ಸ್ಥಳಗಳಲ್ಲಿ ತನಗೆ ಅಗತ್ಯವಿರುವ ಹಣವನ್ನು ಪಡೆಯಲು ಅನುಕೂಲವಾಗುವಂತೆ ಬ್ಯಾಂಕಿನಿಂದ ಪಡೆದುಕೊಳ್ಳುವ ಸಾಧನವೇ ಪ್ರವಾಸಿಗರ ಉದ್ದರಿ ಪತ್ರ. ಪತ್ರದಲ್ಲಿ ನಮೂದಿಸಿರುವಷ್ಟು ಮೊಬಲಗನ್ನು ಅದನ್ನು ಹೊಂದಿರುವವನಿಗೆ ಪಾವತಿಸಬೇಕೆಂದು ಒಂದು ಬ್ಯಾಂಕು ದೇಶದ ಒಳಗಡೆ ಅಥವಾ ವಿದೇಶಗಳಲ್ಲಿರುವ ತನ್ನ ಸ್ವಂತ ಶಾಖೆಗಳಿಗೆ ಅಥವಾ ಪ್ರತಿನಿಧಿ ಬ್ಯಾಂಕುಗಳಿಗೆ ನಿರ್ದೇಶನವನ್ನು ನೀಡಿರುವ ಪತ್ರವೇ ಪ್ರವಾಸಿಗರ ಉದ್ದರಿ ಪತ್ರ ಅಂತೇಳಿ. ಈ ಪ್ರವಾಸಿಗರ ಉದ್ದರಿ ಪತ್ರಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಅವುಗಳು ಯಾವುವು ಅಂತಂದರೆ, ಮೊದಲನೆಯದಾಗಿ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು. ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಮತ್ತು ಪ್ರಸಾರಣಾ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು. ಮೊದಲನೆಯದಾಗಿ ನಾವು ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು, ಸ್ಪೆಷಲ್ ಅಡ್ವೈಸ್ಡ್ ಟ್ರಾವೆಲ್ಲರ್ಸ್ ಲೆಟರ್ ಆಫ್ ಕ್ರೆಡಿಟ್ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಪ್ರವಾಸಿಗರ ಉದ್ದರಿ ಪತ್ರವು ನೀಡುವ ಬ್ಯಾಂಕಿನ ನಿರ್ದಿಷ್ಟ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿಗೆ ಬರೆಯಲ್ಪಟ್ಟಿದ್ದರೆ ಅದಕ್ಕೆ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಅಂತೇಳಿ ಹೆಸರು ವಿದ್ಯಾರ್ಥಿಗಳೇ.
ಪ್ರವಾಸಿಗರ ಉದ್ದರಿ ಪತ್ರವು ನೀಡ್ತಕ್ಕಂಥ ಒಂದು ಬ್ಯಾಂಕಿನ ನಿರ್ದಿಷ್ಟ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿಗೆ ಬರೆಯಲ್ಪಟ್ಟಿದ್ದರೆ ಅದಕ್ಕೆ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಅಂತೇಳಿ ನಾವು ಕರಿತೀವಿ. ಈ ನಿರ್ದಿಷ್ಟ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿನಲ್ಲಿ ಅಲ್ಲದೆ ಬೇರೆ ಯಾವುದೇ ಶಾಖೆ ಅಥವಾ ಬ್ಯಾಂಕಿನಲ್ಲಿ ಉದ್ದರಿ ಪತ್ರವನ್ನು ತೋರಿಸಿ ಪಾವತಿಯನ್ನು ಪಡೆಯಲು ಸಾಧ್ಯ ಇರೋದಿಲ್ಲ. ಅದೇ ಬ್ಯಾಂಕ್ ಆಗಬೇಕು, ಅದೇ ಶಾಖೆ ಆಗಬೇಕಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ವ್ಯವಸ್ಥೆಯಲ್ಲಿ ಪ್ರವಾಸಿಗರ ಉದ್ದರಿ ಪತ್ರವನ್ನು ಪಡೆಯಲು ಉದ್ದೇಶಿಸಿರುವ ವ್ಯಕ್ತಿಯು ಒಂದು ಬ್ಯಾಂಕಿನಲ್ಲಿ ಒಂದು ನಿರ್ದಿಷ್ಟ ಮೊಬಲಗನ್ನು ಸಂದಾಯ ಮಾಡುತ್ತಾನೆ. ಈ ವ್ಯವಸ್ಥೆಯಲ್ಲಿ ಪ್ರವಾಸಿಗರ ಉದ್ದರಿ ಪತ್ರವನ್ನು ಪಡೆಯಲು ಉದ್ದೇಶಿಸಿರುವ ವ್ಯಕ್ತಿಯು ಒಂದು ಬ್ಯಾಂಕಿನಲ್ಲಿ ನಿರ್ದಿಷ್ಟ ಮೊಬಲಗನ್ನು ಸಂದಾಯ ಮಾಡ್ತಾನೆ. ಬ್ಯಾಂಕು ಈ ಮೊಬಲಗಿಗೆ ಪ್ರವಾಸಿಗರ ಉದ್ದರಿ ಪತ್ರವನ್ನು ತಯಾರಿಸುತ್ತದೆ. ಬೇರೆ ಸ್ಥಳದಲ್ಲಿರುವ ನೀಡುವ ಬ್ಯಾಂಕಿನ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕು ಅದರಲ್ಲಿ ನಮೂದಿಸಿರುವ ಮೊಬಲಗನ್ನು ಪತ್ರವನ್ನು ಹೊಂದಿದವನಿಗೆ ಸಂದಾಯ ಮಾಡಬೇಕೆಂದು ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರದಲ್ಲಿ ನಿರ್ದೇಶಿಸಿರುತ್ತೆ ಅಂತೇಳಿ. ನೀಡುವ ಬ್ಯಾಂಕು ಉದ್ದರಿ ಪತ್ರವನ್ನು ನೀಡುವಾಗ ಪ್ರವಾಸಿಗನ ಸಹಿಯನ್ನು ದೃಢೀಕರಿಸಿ ಗುರುತಿನ ಚೀಟಿ ಅಥವಾ ಸೂಚನಾ ಪತ್ರವನ್ನು ಅವನಿಗೆ ಕೊಡುತ್ತದೆ. ಪ್ರವಾಸಿಗನು ಪಾವತಿಯನ್ನು ಪಡೆಯುವಾಗ ಪಾವತಿದಾರ ಬ್ಯಾಂಕಿನಲ್ಲಿ ಉದ್ದರಿ ಪತ್ರ ಮತ್ತು ಗುರುತಿನ ಚೀಟಿ ಅಥವಾ ಸೂಚನಾ ಪತ್ರ ಎರಡನ್ನೂ ನೀಡಬೇಕು. ಅಲ್ಲದೆ ಒಂದು ಕಾಗದದ ಮೇಲೆ ಸಹಿ ಮಾಡಬೇಕು. ಈ ಸಹಿ ಮತ್ತು ಗುರುತಿನ ಚೀಟಿಯ ಮೇಲಿರುವ ಸಹಿ ಎರಡನ್ನೂ ನೀಡಬೇಕು. ಅಲ್ಲದೆ ಒಂದು ಕಾಗದದ ಮೇಲೆ ಸಹಿಯನ್ನು ಮಾಡಬೇಕಾಗ್ತದೆ. ಈ ಸಹಿ ಮತ್ತು ಗುರುತಿನ ಚೀಟಿಯ ಮೇಲಿರುವ ಸಹಿ ಎರಡನ್ನೂ ಹೋಲಿಸಿ ನೋಡಲಾಗ್ತದೆ. ಈ ಎರಡೂ ಸಹಿಗಳು ಹೋಲಿಸಿ ನೋಡಿದಂಥ ಸಂದರ್ಭದಲ್ಲಿ ಆ ಎರಡೂ ಸಹಿಗಳು ಹೊಂದುವಂತಿದ್ರೆ ಮಾತ್ರ ಹಣವನ್ನು ಪಾವತಿ ಮಾಡಲಾಗ್ತದೆ. ಇಲ್ಲಾಂತಂದರೆ ಆ ಎರಡೂ ಸಹಿಗಳು ಹೋಲದೇ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ತಾಳೆ ಯಾಗದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಒಂದು ಹಣ ಅಂತಕ್ಕಂಥದ್ದು ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾಗಿ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು ಆಧಾರದ ಮೇಲೆ ಈ ಒಂದು ಬ್ಯಾಂಕುಗಳು ನೀಡ್ತವೆ. ತದನಂತರ ಎರಡನೆಯದು ಪ್ರಸಾರಣಾ ಪ್ರವಾಸಿಗರ ಉದ್ದರಿ ಪತ್ರ, ಸರ್ಕ್ಯುಲರ್ ಟ್ರಾವೆಲರ್ಸ್ ಲೆಟರ್ ಆಫ್ ಕ್ರೆಡಿಟ್ ಅಂತೇಳಿ. ಈ ವ್ಯವಸ್ಥೆಯಲ್ಲಿ ನೀಡುವ ಬ್ಯಾಂಕು ಪ್ರವಾಸಿಗನು ಚೀಟಿ ನೀಡುವ ವಿಭಿನ್ನ ಸ್ಥಳಗಳಲ್ಲಿ ತನ್ನ ಯಾವುದೇ ಶಾಖೆಗಳು ಅಥವಾ ಪ್ರತಿನಿಧಿ ಬ್ಯಾಂಕುಗಳು ಉದ್ದರಿ ಪತ್ರದಲ್ಲಿ ನಮೂದಿಸುವ ಮೊಬಲಗನ್ನು ಸಂದಾಯ ಮಾಡಬೇಕೆಂದು ನಿರ್ದೇಶಿಸಿರ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ವ್ಯವಸ್ಥೆಯಲ್ಲಿ ನೀಡುವ ಬ್ಯಾಂಕು ಪ್ರವಾಸಿಗನು ಚೀಟಿ ನೀಡುವ ವಿಭಿನ್ನ ಸ್ಥಳಗಳಲ್ಲಿ ತನ್ನ ಯಾವುದೇ ಶಾಖೆಗಳು ಅಥವಾ ಪ್ರತಿನಿಧಿ ಬ್ಯಾಂಕುಗಳು ಉದ್ದರಿ ಪತ್ರದಲ್ಲಿ ನಮೂದಿಸುವ ಮೊಬಲಗನ್ನು ಸಂದಾಯ ಮಾಡಬೇಕೆಂದು ನಿರ್ದೇಶಿಸಿರ್ತದೆ. ಅಂದರೆ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರದಂತೆ ಒಂದು ನಿರ್ದಿಷ್ಟ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿನ ಮೇಲೆ ಪ್ರಸರಣ ಪ್ರವಾಸಿಗರ ಉದ್ದರಿ ಪತ್ರವನ್ನು ಬರೆದಿರೋದಿಲ್ಲ. ನೀಡುವ ಬ್ಯಾಂಕಿನ ಯಾವುದೇ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿಗೆ ಈ ಉದ್ದರಿ ಪತ್ರವನ್ನು ಬರೆದಿರೋದ್ರಿಂದ ಪ್ರವಾಸಿಗನು ತಾನು ಭೇಟಿ ಕೊಡುವ ಯಾವುದೇ ಸ್ಥಳದಲ್ಲಿ ಈ ಪತ್ರವನ್ನು ತೋರಿಸಿ ನಗದು ಹಣವನ್ನು ಪಡೆಯಬಹುದು ಅಂತೇಳಿ. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಬ್ಯಾಂಕು ನೀಡ್ತಕ್ಕಂಥ ಏನು ಚೆಕ್ಕನ್ನು ನೀಡುತ್ತದೆ, ಆ ಒಂದು ಉದ್ದರಿ ಪತ್ರವನ್ನು ನೀಡುತ್ತದೆ, ಆ ನೀಡ್ತಕ್ಕಂಥ ಬ್ಯಾಂಕು ಪ್ರವಾಸಿಗರು ಚೀಟಿ ನೀಡುವ ವಿಭಿನ್ನ ಸ್ಥಳಗಳಲ್ಲಿ ತನ್ನ ಯಾವುದೇ ಶಾಖೆಗಳಾಗಿರಬಹುದು ಅಥವಾ ಪ್ರತಿನಿಧಿ ಬ್ಯಾಂಕುಗಳಾಗಿರಬಹುದು ಆ ಒಂದು ಉದ್ದರಿ ಪತ್ರದಲ್ಲಿ ನಮೂದಿಸಿರ್ತಕ್ಕಂಥ ಮೊಬಲಗನ್ನು ಸಂದಾಯ ಮಾಡಬೇಕೆಂದು ಆ ಒಂದು ಬ್ಯಾಂಕು ನೀಡಿರ್ತಕ್ಕಂತಹ ನಿರ್ದೇಶನವನ್ನು ನೀಡಿರುತ್ತದೆ. ಅಂದರೆ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರದಂತೆ ಒಂದು ನಿರ್ದಿಷ್ಟ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿನ ಮೇಲೆ ಪ್ರಸರಣ ಪ್ರವಾಸಿಗರ ಉದ್ದರಿ ಪತ್ರವನ್ನು ಬರೆದಿರೋದಿಲ್ಲ ಅಂತೇಳಿ. ನೀಡುವ ಬ್ಯಾಂಕಿನ ಯಾವುದೇ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕಿಗೆ ಈ ಉದ್ದರಿ ಪತ್ರವನ್ನು ಬರೆದಿರೋದ್ರಿಂದ ಪ್ರವಾಸಿಗನು ತಾನು ಭೇಟಿ ಕೊಡ್ತಕ್ಕಂಥ ಯಾವುದೇ ಸ್ಥಳದಲ್ಲಿ ಈ ಪತ್ರವನ್ನು ತೋರಿಸಿ ನಗದು ಹಣವನ್ನು ಪಡೆಯಬಹುದು. ನೀಡುವ ಬ್ಯಾಂಕು ಉದ್ದರಿ ಪತ್ರವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಪ್ರವಾಸಿಗನ ಸಹಿಯನ್ನು ದೃಢೀಕರಿಸಿ ಗುರುತಿನ ಚೀಟಿ ಅಥವಾ ಸೂಚನಾ ಪತ್ರವನ್ನು ಅವನಿಗೆ ಕೊಡ್ತದೆ. ಪ್ರವಾಸಿಗನು ತಾನು ಭೇಟಿ ಕೊಡುವ ವಿವಿಧ ಸ್ಥಳಗಳಲ್ಲಿ ಹಣವನ್ನು ಪಡೆಯುವಾಗ ಪಾವತಿದಾರ ಬ್ಯಾಂಕುಗಳಲ್ಲಿ ಉದ್ದರಿ ಪತ್ರ ಮತ್ತು ಗುರುತಿನ ಚೀಟಿ ಅಥವಾ ಸೂಚನಾ ಪತ್ರ ಎರಡನ್ನೂ ನೀಡಬೇಕಾಗ್ತದೆ. ಅಲ್ಲದೆ ಒಂದು ಕಾಗದದ ಮೇಲೆ ಸಹಿ ಮಾಡಬೇಕು. ಈ ಸಹಿ ಮತ್ತು ಗುರುತಿನ ಚೀಟಿಯ ಮೇಲಿರುವ ಸಹಿ ಎರಡನ್ನೂ ಹೋಲಿಸಿ ನೋಡಿ ಇವು ತಾಳೆ ಹೊಂದುತ್ತಿದ್ದರೆ ಮಾತ್ರ ಹಣವನ್ನು ಪಾವತಿ ಮಾಡಲಾಗ್ತದೆ. ಪ್ರತಿಯೊಂದು ಶಾಖೆ ಮತ್ತು ಪ್ರತಿನಿಧಿ ಬ್ಯಾಂಕು ತಾನು ಪಾವತಿ ಮಾಡಿದ ವಾಸ್ತವ ಮೊತ್ತವನ್ನು ಉದ್ದರಿ ಪತ್ರದ ಹಿಂಬದಿಯಲ್ಲಿ ನಮೂದಿಸುತ್ತದೆ. ಪ್ರವಾಸಿಗನು ಪೂರ್ಣ ಮೊತ್ತವನ್ನು ಪಡೆದುಕೊಂಡ ನಂತರ ಅಂತಿಮವಾಗಿ ಹಣವನ್ನು ಪಾವತಿ ಶಾಖೆ ಅಥವಾ ಪ್ರತಿನಿಧಿ ಬ್ಯಾಂಕು ಉದ್ದರಿ ಪತ್ರವನ್ನು ರದ್ದುಪಡಿಸುತ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಪ್ರಸಾರಣಾ ಪತ್ರಗಳು, ಸರ್ಕ್ಯುಲರ್ ನೋಟ್ಸ್ ಅಂತೇಳಿ.
ಪ್ರಸಾರಣಾ ಪತ್ರ ಅಥವಾ ಸಂಚಾರಿ ಪತ್ರವನ್ನು ದೇಶದ ಒಳಗಡೆ ಮತ್ತು ವಿದೇಶಗಳಲ್ಲಿ ಪ್ರವಾಸ ಮಾಡುವವರ ಅನುಕೂಲಕ್ಕಾಗಿ ಬ್ಯಾಂಕುಗಳು ನೀಡುತ್ತವೆ. ಪ್ರವಾಸಿಗನು ನಿರ್ದಿಷ್ಟ ಮೊತ್ತದ ಹಣವನ್ನು ಒಂದು ಬ್ಯಾಂಕಿನಲ್ಲಿ ಸಂದಾಯ ಮಾಡಿ ಈ ಪತ್ರಗಳನ್ನು ಪಡೆಯಬಹುದಾಗಿದೆ. ಈ ಮೊಬಲಗಿಗೆ ನೀಡುವ ಬ್ಯಾಂಕು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಮುಂತಾದ ಪೂರ್ಣ ಮೊತ್ತದ ಮೌಲ್ಯದ ಪತ್ರಗಳನ್ನು ನೀಡುತ್ತದೆ. ಅಂದರೆ ಏನು ರೌಂಡ್ ಅಮೌಂಟ್ ಅಂತ ಏನು ಕರಿತೀವಿ, ಪೂರ್ಣ ಮೊತ್ತದ ಮೌಲ್ಯದ ಪತ್ರಗಳನ್ನು ನೀಡುತ್ತದೆ. ನೀಡುವ ಬ್ಯಾಂಕಿನ ಶಾಖೆಗಳು ಅಥವಾ ಪ್ರತಿನಿಧಿ ಬ್ಯಾಂಕುಗಳಿಗೆ ಈ ಪತ್ರವನ್ನು ಬರೆಯಲಾಗಿರುತ್ತದೆ. ಪ್ರಸರಣಾ ಪತ್ರದ ಜೊತೆಯಲ್ಲಿ ಪ್ರವಾಸಿಗನ ಗುರುತಿನ ಚೀಟಿ ಅಥವಾ ಸೂಚನಾ ಪತ್ರವೊಂದನ್ನು ಕೊಡಲಾಗ್ತದೆ. ಈ ಚೀಟಿಯು ಪ್ರಸಾರಣಾ ಪತ್ರಗಳ ಸಂಖ್ಯೆ, ಪ್ರವಾಸಿಗನ ಹೆಸರು ಮತ್ತು ಮುಂತಾದ ವಿವರಗಳ ಜೊತೆಗೆ ಅವನ ಸಹಿಯನ್ನು ಕೂಡ ಒಳಗೊಂಡಿರ್ತದೆ. ಪ್ರವಾಸಿಗನು ಗುರುತಿನ ಚೀಟಿ ಅಥವಾ ಸೂಚನಾ ಪತ್ರ ಮತ್ತು ಪ್ರಸಾರಣಾ ಪತ್ರಗಳನ್ನು ಪಾವತಿದಾರ ಶಾಖೆಗಳಲ್ಲಿ ಅಥವಾ ಪ್ರತಿನಿಧಿ ಬ್ಯಾಂಕುಗಳಲ್ಲಿ ತೋರಿಸಿ ಪಾವತಿಯನ್ನು ಪಡೆಯಬಹುದಾಗಿರ್ತದೆ ಅಂತೇಳಿ ಹೇಳಬಹುದು. ಇದಿಷ್ಟು ಕೂಡ ಪ್ರಸಾರಣಾ ಪತ್ರಗಳು ಅಂತಕ್ಕಂಥದ್ದು, ಸರ್ಕ್ಯುಲರ್ ನೋಟ್ಸ್ ಅಂತೇಳಿ ಹೇಳಬಹುದು. ತದನಂತರ ಐದನೇದು ಉದ್ದರಿ ಕಾರ್ಡುಗಳು, ಕ್ರೆಡಿಟ್ ಕಾರ್ಡ್ಸ್ ಅಂತೇಳಿ. ಉದ್ದರಿ ಕಾರ್ಡು ಪದ್ಧತಿಯು ಬ್ಯಾಂಕುಗಳು ಸಲ್ಲಿಸುತ್ತಿರುವ ಪ್ರಮುಖ ಗ್ರಾಹಕ ಸೇವೆಯಾಗಿದೆ ಅಂತೇಳಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ
ವ್ಯಾಪಕವಾಗಿರುವ ಈ ಸೇವೆಯು ಈಗ ಭಾರತದಲ್ಲಿಯೂ ಜನಪ್ರಿಯವಾಗುತ್ತಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಈ ವ್ಯವಸ್ಥೆಯಲ್ಲಿ ಬ್ಯಾಂಕು ತನ್ನ ಖಾತೆದಾರನಿಗೆ ಒಂದು ನಿರ್ದಿಷ್ಟ ಮೊತ್ತಕ್ಕೆ ಉದ್ದರಿ ಕಾರ್ಡನ್ನು ನೀಡುತ್ತದೆ. ಈ ಕಾರ್ಡು ಖಾತೆದಾರನ ಹೆಸರು, ಅವನ ಖಾತೆಯ ಸಂಖ್ಯೆ ಮತ್ತು ಅವನ ಸಹಿಯನ್ನು ಒಳಗೊಂಡಿರುತ್ತದೆ. ಉದ್ದರಿ ಕಾರ್ಡನ್ನು ಹೊಂದಿದ ವ್ಯಕ್ತಿಯು ಈ ವ್ಯವಸ್ಥೆಯ ಸದಸ್ಯರಾಗಿರುವ ಯಾವುದೇ ವ್ಯಾಪಾರಿಗಳಿಂದ ತನಗೆ ಬೇಕಾದ ಸರಕುಗಳನ್ನು ಸಾಲದ ಮೇಲೆ ಕೊಂಡುಕೊಳ್ಳಬಹುದು. ವ್ಯಾಪಾರಿಯು ತಾನು ಮಾರಾಟ ಮಾಡಿದ ಸರಕುಗಳ ಮೊಬಲಗು, ಗ್ರಾಹಕನ ಹೆಸರು ಮತ್ತು ಉದ್ದರಿ ಕಾರ್ಡಿನ ಸಂಖ್ಯೆಯನ್ನು ತನ್ನ ಮಾರಾಟ ಪಟ್ಟಿಯಲ್ಲೇ ನಮೂದಿಸಿಕೊಂಡು ಅದಕ್ಕೆ ಗ್ರಾಹಕನ ಸಹಿಯನ್ನು ಪಡೆಯುತ್ತಾನೆ. ಈ ಮಾರಾಟ ಪಟ್ಟಿಯನ್ನು ನಂತರ ಬ್ಯಾಂಕಿಗೆ ಕಳುಹಿಸಿ ಹಣವನ್ನು ಪಾವತಿ ಮಾಡಲಾಗ್ತದೆ. ಹಣವನ್ನು ಪಾವತಿ ಮಾಡಿದ ನಂತರ ಬ್ಯಾಂಕು ಈ ಮೊಬಲಗನ್ನು ಗ್ರಾಹಕನ ಖಾತೆಗೆ ಖರ್ಚು ಹಾಕ್ತದೆ. ಗ್ರಾಹಕನು ನಗದು ಹಣವನ್ನು ಪಾವತಿಸದೆಯೇ ಸರಕುಗಳನ್ನು ಕೊಂಡುಕೊಳ್ಳುವ ಸೌಲಭ್ಯವನ್ನು ಉದ್ದರಿ ಕಾರ್ಡ್ ವ್ಯವಸ್ಥೆಯು ಕಲ್ಪಿಸಿದೆ ಅಂತೇಳಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಉದ್ದರಿ ಕಾರ್ಡುಗಳು ಅಂದರೆ ಕ್ರೆಡಿಟ್ ಕಾರ್ಡ್ಸ್ ಅಂತಕ್ಕಂಥವನ್ನು ನಾವೇನಿದ್ದೀವಿ, ಆ ಒಂದು ಕ್ರೆಡಿಟ್ ಕಾರ್ಡ್ಸ್ಗಳು 10,000 ರೂಪಾಯಿಗಳು ಏನು ಒಂದು ಕ್ರೆಡಿಟ್ ಕಾರ್ಡ್ಗೆ ಖಾತೆಯನ್ನು ಸಂದಾಯ ಮಾಡಲಿಕ್ಕೆ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಈ ಒಂದು ಉದ್ದರಿ ಕಾರ್ಡ್ ಅಂತಕ್ಕಂಥ ಪದ್ಧತಿ ಬ್ಯಾಂಕುಗಳಲ್ಲಿ ಸಲ್ಲಿಸಿರ್ತಕ್ಕಂಥ ಪ್ರಮುಖ ಗ್ರಾಹಕ ಸೇವೆ ಅಂತೇಳಿ. ಬರೀ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇತ್ತು, ಆದರೆ ಈ ಸೇವೆ ಅಂತಕ್ಕಂಥದ್ದು ಈಗ ಭಾರತದಲ್ಲಿಯೂ ಕೂಡ ಲಭ್ಯವಾಗಿದೆ ಅಂತಕ್ಕಂಥದ್ದು. ಯಾಕೆಂದರೆ ಈ ಒಂದು ವೈಜ್ಞಾನಿಕತೆ ಅಂತಕ್ಕಂಥದ್ದು ಬೆಳೆದಂತೆ, ಸಾಕಷ್ಟು ಪ್ರಮಾಣದಲ್ಲಿ ತಂತ್ರಜ್ಞಾನ ಅಂತಕ್ಕಂಥದ್ದು ಮುಂದುವರಿದಂತೆ ಈ ಒಂದು ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ವ್ಯವಸ್ಥೆಯಲ್ಲಿ ಬ್ಯಾಂಕು ತನ್ನ ಖಾತೆದಾರನಿಗೆ ಒಂದು ನಿರ್ದಿಷ್ಟ ಮೊತ್ತಕ್ಕೆ ಉದ್ದರಿ ಕಾರ್ಡನ್ನು ನೀಡುತ್ತದೆ. ಈ ಕಾರ್ಡು ಖಾತೆದಾರನ ಹೆಸರು, ಅವನ ಖಾತೆಯ ಸಂಖ್ಯೆ ಮತ್ತು ಅವನ ಸಹಿಯನ್ನು ಒಳಗೊಂಡಿರುತ್ತದೆ. ಉದ್ದರಿ ಕಾರ್ಡನ್ನು ಹೊಂದಿದ್ದ ವ್ಯಕ್ತಿಯು ಈ ವ್ಯವಸ್ಥೆಯ ಸದಸ್ಯರಾಗಿರುವ ಯಾವುದೇ ವ್ಯಾಪಾರಿಗಳಿಂದ ತನಗೆ ಬೇಕಾದ ಸರಕುಗಳನ್ನು ಸಾಲದ ಮೇಲೆ ಕೊಂಡುಕೊಳ್ಳಬಹುದು. ವ್ಯಾಪಾರಿಯು ತಾನು ಮಾರಾಟ ಮಾಡಿದ ಸರಕುಗಳ ಮೊಬಲಗು, ಗ್ರಾಹಕನ ಹೆಸರು ಮತ್ತು ಉದ್ದರಿ ಕಾರ್ಡಿನ ಸಂಖ್ಯೆಯನ್ನು ತನ್ನ ಮಾರಾಟ ಪಟ್ಟಿಯಲ್ಲಿ ನಮೂದಿಸಿಕೊಂಡು ಅದಕ್ಕೆ ಗ್ರಾಹಕನ ಸಹಿಯನ್ನು ಪಡಿತಾನೆ. ಈ ಮಾರಾಟ ಪಟ್ಟಿಯನ್ನು ನಂತರ ಬ್ಯಾಂಕಿಗೆ ಕಳುಹಿಸಿ ಹಣವನ್ನು ಪಾವತಿ ಮಾಡಲಾಗ್ತದೆ. ಹಣವನ್ನು ಪಾವತಿ ಮಾಡಿದ ನಂತರ ಬ್ಯಾಂಕು ಈ ಮೊಬಲಗನ್ನು ಗ್ರಾಹಕನ ಖಾತೆಗೆ ಖರ್ಚು ಆಗ್ತದೆ. ಗ್ರಾಹಕನು ನಗದು ಹಣವನ್ನು ಪಾವತಿಸದೆಯೇ ಸರಕುಗಳನ್ನು ಕೊಂಡುಕೊಳ್ಳುವ ಸೌಲಭ್ಯವನ್ನು ಉದ್ದರಿ ಕಾರ್ಡ್ ವ್ಯವಸ್ಥೆಯು ಕಲ್ಪಿಸಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು 6ನೇದು, ಚಿನ್ನದ ಚೆಕ್ಕುಗಳು, ಗೋಲ್ಡ್ ಚೆಕ್ಸ್ ಅಂತೇಳಿ. ಚಿನ್ನದ ಚೆಕ್ಕುಗಳು, ಚಿನ್ನದ ಚೆಕ್ಕು ಎಂದರೆ ಒಂದು ನಿರ್ದಿಷ್ಟ ಮೊತ್ತಕ್ಕೆ ಮಾತ್ರ ಬರೆದು ಪಾವತಿ ಪಡೆಯಬಹುದಾದ ಚಿನ್ನದ ಬಣ್ಣದ ಚೆಕ್ಕು ಎಂದರ್ಥ. ತನ್ನ ವಿಶ್ವಾಸಾರ್ಹ ಮತ್ತು ಅತ್ಯುತ್ತಮ ಉದ್ದರಿ ಸಾಮರ್ಥ್ಯ ಹೊಂದಿರುವ ಗ್ರಾಹಕರಿಗೆ ಮಾತ್ರ ಬ್ಯಾಂಕು ಈ ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ವ್ಯವಸ್ಥೆಯ ವೈಶಿಷ್ಟ್ಯವೆಂದರೆ ಬ್ಯಾಂಕು ತನ್ನ ಗ್ರಾಹಕನಿಗೆ ನೀಡುವ ಚೆಕ್ಕು ಪುಸ್ತಕದಲ್ಲಿ 2 ಚಿನ್ನದ ಚೆಕ್ಕುಗಳಿರ್ತವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ವ್ಯವಸ್ಥೆಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಬ್ಯಾಂಕು ತನ್ನ ಗ್ರಾಹಕನಿಗೆ ನೀಡ್ತಕ್ಕಂಥ ಚೆಕ್ ಪುಸ್ತಕದಲ್ಲಿ, ಚೆಕ್ ಬುಕ್ ಅಂತ ಕರಿತೀವಿ, ಚೆಕ್ ಪುಸ್ತಕದಲ್ಲಿ 2 ಚಿನ್ನದ ಚೆಕ್ಕುಗಳಿರ್ತವೆ. ಗ್ರಾಹಕನು ಈ ಚೆಕ್ಕುಗಳನ್ನು ಯಾವುದೇ ಸ್ಥಳದಲ್ಲಿರುವ ಯಾವುದೇ ಬ್ಯಾಂಕಿಗೆ ಸಲ್ಲಿಸಿ ಹಣವನ್ನು ಪಡೆಯಬಹುದಾಗಿರುತ್ತದೆ. ನಂತರ ಪಾವತಿದಾರ ಬ್ಯಾಂಕು ಪಾವತಿ ಮಾಡಿ ಚೆಕ್ಕನ್ನು ನೀಡಿದ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಳ್ಳುತ್ತದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಗ್ರಾಹಕನು ಈ ಚೆಕ್ಕುಗಳನ್ನು ಯಾವುದೇ ಸ್ಥಳದಲ್ಲಿರುವ ಯಾವುದೇ ಬ್ಯಾಂಕಿಗೆ ಸಲ್ಲಿಸಿ ಹಣವನ್ನು ಪಡೆಯಬಹುದಾಗಿರ್ತದೆ. ನಂತರ ಪಾವತಿದಾರ ಬ್ಯಾಂಕು ಪಾವತಿ ಮಾಡಿ ಚೆಕ್ಕನ್ನು ನೀಡಿದ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಳ್ಳುತ್ತದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು 7ನೇದು, ಸರಾಫ್ ವ್ಯವಸ್ಥೆ, ಟೆಲ್ಲರ್ ಸಿಸ್ಟಮ್ ಅಂತೇಳಿ. ಇದು ಬ್ಯಾಂಕುಗಳು ಒದಗಿಸುತ್ತಿರುವ ಅತ್ಯಾಧುನಿಕ ಸೌಲಭ್ಯವಾಗಿದೆ. ವ್ಯಾಪಾರಸ್ಥರ ಮತ್ತು ಅತಿ ಶೀಘ್ರವಾಗಿ ಬ್ಯಾಂಕಿನಿಂದ ನಗದು ಹಣವನ್ನು ಪಡೆಯುವ ಅಗತ್ಯವುಳ್ಳವರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಇದು ಬ್ಯಾಂಕುಗಳು ಒದಗಿಸುತ್ತಿರುವ ಅತ್ಯಾಧುನಿಕ ಸೌಲಭ್ಯವಾಗಿದೆ. ವ್ಯಾಪಾರಸ್ಥರ ಮತ್ತು ಅತಿ ಶೀಘ್ರವಾಗಿ ಬ್ಯಾಂಕಿನಿಂದ ನಗದು ಹಣವನ್ನು ಪಡೆಯುವ ಅಗತ್ಯವುಳ್ಳವರ ಅನುಕೂಲಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದ್ದು, ಈ ಪದ್ಧತಿಯಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಒಳಗಿರುವ ಚೆಕ್ಕುಗಳನ್ನು ನೇರವಾಗಿ ಬ್ಯಾಂಕಿನ ನಗದು ಮುಂಗಟ್ಟೆ ಅಂತೇಳಿ, ಕ್ಯಾಶ್ ಕೌಂಟರ್ ಅಂತೇಳಿ, ನಗದು ಮುಂಗಟ್ಟೆಯಲ್ಲಿ ಕೊಟ್ಟು ಹಣವನ್ನು ಪಡೆಯಬಹುದಾಗಿರುತ್ತದೆ. ಹಣವನ್ನು ಪಾವತಿಸಿದ ನಂತರ ಗ್ರಾಹಕನಿಗೆ ಸಂಬಂಧಿಸಿದ ಬ್ಯಾಂಕಿನ ಪುಸ್ತಕಗಳಲ್ಲಿ ಇದರ ಕುರಿತು ನಮೂದುಗಳನ್ನು ಬರೆದುಕೊಳ್ಳಲಾಗ್ತದೆ. ಅಂದರೆ ಸರಾಫ್ ವ್ಯವಸ್ಥೆಯಲ್ಲಿ ಗ್ರಾಹಕನು ಹಣವನ್ನು ಪಡೆಯಲು ಬ್ಯಾಂಕಿನಲ್ಲಿ ಚೆಕ್ಕನ್ನು ಕೊಟ್ಟು, ನಂತರ ಆ ಶಾಖೆಯ ಗುಮಾಸ್ತನು ಚೆಕ್ಕನ್ನು ಪಡೆದು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಪುಸ್ತಕಗಳಲ್ಲಿ ಬರೆದುಕೊಂಡು ನಂತರ ನಗದುಗಾರನಿಗೆ ಕಳುಹಿಸಿ ಹಣವನ್ನು ಪಾವತಿ ಮಾಡಿಸುವ ಪದ್ಧತಿ ಇರೋದಿಲ್ಲ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾಗಿ ಈ ಒಂದು ಸರಾಫ್ ವ್ಯವಸ್ಥೆ ಅಂತಕ್ಕಂಥದ್ದು ಏನು, ಕ್ಯಾಶ್ ಕೌಂಟ್ರಲ್ಲಿ ಹೋಗಿ ಹಣವನ್ನು ಪಡ್ಕೊಂಡು ಬರ್ತಕ್ಕಂಥದ್ದು, ಹಣವನ್ನು ಏನು ಚೆಕ್ಕುಗಳನ್ನು ನೇರವಾಗಿ ಬ್ಯಾಂಕಿನ ನಗದು ಮುಂಗಟ್ಟೆಯಲ್ಲಿ ನೀಡಿ ಅವುಗಳನ್ನು ಕೊಟ್ಟು ಹಣವನ್ನು ಪಡೆಯಬಹುದು. ಯಾವುವು ಸರಾಫ್ ವ್ಯವಸ್ಥೆ ಅಂದರೆ ಟೆಲ್ಲರ್ ಸಿಸ್ಟಮ್ನಲ್ಲಿ ನಾವು ಚೆಕ್ಕುಗಳನ್ನು ನೇರವಾಗಿ ಆ ಒಂದು ಕ್ಯಾಶ್ ಕೌಂಟರ್ಗೆ ಕೊಟ್ಟು ಹಣವನ್ನು ಪಡ್ಕೊಳ್ಬಹುದು ನಗದು ರೂಪದಲ್ಲಿ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ಎಂಟನೆಯದು, ಅಂಚೆ ರವಾನೆಗಳು ಅಂತೇಳಿ. ಅಂಚೆ ರವಾನೆಗಳು, ಮೇಲ್ ಟ್ರಾನ್ಸ್ಫರ್ಸ್ ಅಂತೇಳಿ. ಅಂಚೆ ರವಾನೆಯು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನಿಸುವ ಒಂದು ಪ್ರಮುಖ ವಿಧಾನವಾಗಿದೆ. ಅಂಚೆ ರವಾನೆಯು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನಿಸುವ ಒಂದು ಪ್ರಮುಖ ವಿಧಾನವಾಗಿದೆ. ಈ ವ್ಯವಸ್ಥೆಯಲ್ಲಿ ಪಾವತಿದಾರ ಬ್ಯಾಂಕಿನ ಶಾಖೆಯಲ್ಲಿ ಪ್ರಾಪ್ತಿಕರ್ತನು ಹಣವನ್ನು ಪಡೆಯುವವನು ಅಂತೇಳಿ. ಪ್ರಾಪ್ತಿಕರ್ತನು ಖಾತೆಯನ್ನು ಹೊಂದಿರಲೇಬೇಕು ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈ ವ್ಯವಸ್ಥೆಯಲ್ಲಿ ಪಾವತಿದಾರ ಬ್ಯಾಂಕಿನ ಶಾಖೆಯಲ್ಲಿ ಪ್ರಾಪ್ತಿಕರ್ತನು ಖಾತೆಯನ್ನು ಹೊಂದಿರಲೇಬೇಕು, ಆಗ ಮಾತ್ರ ಹಣದ ರವಾನೆ ಅಂತಕ್ಕಂಥದ್ದು ಸಾಧ್ಯವಾಗ್ತದೆ. ಈ ವಿಧಾನದಲ್ಲಿ ಗ್ರಾಹಕನು ರವಾನಿಸಬೇಕಾದ ಮೊತ್ತ ಮತ್ತು ಬ್ಯಾಂಕಿನ ಕಮಿಷನನ್ನು ತನ್ನ ಬ್ಯಾಂಕಿನಲ್ಲಿ ಪಾವತಿ ಮಾಡಬೇಕು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಅಂದರೆ ಈ ಒಂದು ಅಂಚೆ ರವಾನೆ ಅಂತಕ್ಕಂಥದ್ರಲ್ಲಿ, ಈ ಒಂದು ವಿಧಾನದಲ್ಲಿ ಗ್ರಾಹಕನು ರವಾನಿಸಬೇಕಾದಂತಹ ಮೊತ್ತ ಮತ್ತು ಬ್ಯಾಂಕಿನ ಕಮಿಷನನ್ನು ತನ್ನ ಬ್ಯಾಂಕಿನಲ್ಲೇ ಪಾವತಿ ಮಾಡಬೇಕಾಗ್ತದೆ. ಹಣವನ್ನು ಸ್ವೀಕರಿಸಿದ ಬ್ಯಾಂಕು ಪ್ರಾಪ್ತಿಕರ್ತನಿಗೆ ಅದನ್ನು ಸಂದಾಯ ಮಾಡಬೇಕೆಂದು ಅವನ ಸ್ಥಳದಲ್ಲಿರುವ ಪಾವತಿದಾರ ಶಾಖೆಗೆ ಅಂಚೆಯ ಮೂಲಕ ಸೂಚನೆಯನ್ನು ಕಳಿಸ್ತದೆ. ನೀಡುವ ಬ್ಯಾಂಕಿನಿಂದ ಈ ಸೂಚನೆಯನ್ನು ಸ್ವೀಕರಿಸಿದ ಪಾವತಿದಾರ ಶಾಖೆಯು ಆ ಮೊತ್ತವನ್ನು ಪ್ರಾಪ್ತಿಕರ್ತನ ಖಾತೆಗೆ ಜಮಾ ಮಾಡಿ ಈ ವಿಷಯವನ್ನು ಪ್ರಾಪ್ತಿಕರ್ತನಿಗೆ ತಿಳಿಸುತ್ತದೆ. ಪ್ರಾಪ್ತಿಕರ್ತನು ಈ ಮೊತ್ತವನ್ನು ತೆಗೆದುಕೊಳ್ಳಬಹುದು ಅಥವಾ ತನ್ನ ಖಾತೆಯಲ್ಲಿಯೇ ಠೇವಣಿಯಾಗಿ ಬಿಡಬಹುದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಅಂಚೆ ಮೂಲಕ ಹಣದ ರವಾನೆ ವಿಧಾನ ಅಂತಕ್ಕಂಥದ್ದು ತುಂಬ ಕಡಿಮೆ ವೆಚ್ಚದ್ದಾಗಿದೆ ಅಂತೇಳಿ. ಅಂದರೆ ಏನು ಟ್ರಾನ್ಸ್ಫರ್ ಅಂತೇಳಿ ಏನು ಕರಿತೀವಿ ನಾವು, ಆ ಒಂದು ಮನಿ ಟ್ರಾನ್ಸ್ಫರ್ಗಳ ಮುಖಾಂತರ ಈ ಒಂದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಬಹುದು ಅಂತೇಳಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸ್ತಕ್ಕಂಥ ಒಂದು ಸಮಯದಲ್ಲಿ ಆ ಬ್ಯಾಂಕು ಅಂತಕ್ಕಂಥದ್ದು ಒಂದಿಷ್ಟು ಪ್ರಮಾಣದಲ್ಲಿ ಶುಲ್ಕವನ್ನು ತಗೊಳ್ಳುತ್ತೆ. ಆದರೂ ಪರವಾಗಿಲ್ಲ, ಅಲ್ಲಿಗೆ ನಾವು ಆ ಬ್ಯಾಂಕುಗಳಲ್ಲಿ ವ್ಯವಹರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲಿಕ್ಕೆ ತುಂಬ ಸಮಯಾವಕಾಶ ಮತ್ತು ವೆಚ್ಚ ಅಂತಕ್ಕಂಥದ್ದು ತಗೊಳ್ಳೋದ್ರಿಂದ ಇಲ್ಲೇ ನಾವು ಬ್ಯಾಂಕಿಗೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕು ದಾರರು ಆ ಒಂದು ಹಣವನ್ನು ಅವರೇನು ಮಾಡ್ತಾರೆ, ಹಣವನ್ನು ಮತ್ತು ಬ್ಯಾಂಕಿಗೆ ತಗಲತಕ್ಕಂಥ ಒಂದು ವೆಚ್ಚವನ್ನು ಎರಡೂ ಕೂಡ ಒಂದು ನೀಡಿದಂಥ ಸಂದರ್ಭದಲ್ಲಿ ಪ್ರಾಪ್ತಿದಾರನಿಗೆ ಅವರೇನು ಮಾಡ್ತಾರೆ, ಅದನ್ನು ವರ್ಗಾಯಿಸ್ತಾರೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ಬರ್ತಕ್ಕಂಥದ್ದು ತಂತಿ ಮೂಲಕ ರವಾನೆಗಳು ಅಂತೇಳಿ, ತಂತಿ ಮೂಲಕ ರವಾನೆಗಳು, ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ಸ್ ಅಂತೇಳಿ.
ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ಶೀಘ್ರವಾಗಿ ಕಳುಹಿಸಬೇಕಾದ ಸಂದರ್ಭಗಳಲ್ಲಿ ತಂತಿ ಮೂಲಕ ರವಾನೆಯ ವಿಧಾನವನ್ನು ಅನುಸರಿಸಲಾಗ್ತದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ಶೀಘ್ರವಾಗಿ ಕಳುಹಿಸಬೇಕಾದಂತಹ ಒಂದು ಸಂದರ್ಭಗಳಲ್ಲಿ ತಂತಿ ಮೂಲಕ ಒಂದು ರವಾನೆಯ ವಿಧಾನವನ್ನು ಅನುಸರಿಸಲಾಗ್ತದೆ. ಈ ವಿಧಾನದಲ್ಲಿ ಹಣವನ್ನು ರವಾನಿಸಲು ಪ್ರಾಪ್ತಿಕರ್ತನು ಪಾವತಿದಾರ ಶಾಖೆಯಲ್ಲಿ ಖಾತೆಯನ್ನು ಹೊಂದಿರಲೇಬೇಕು. ಅರ್ಥ ಆಯ್ತಲ್ವಾ? ಆತ ಹಣವನ್ನು ರವಾನಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಾಪ್ತಿಕರ್ತನು ಕೂಡ ಆ ಒಂದು ಪಾವತಿದಾರ ಶಾಖೆಯಲ್ಲಿ ಖಾತೆಯನ್ನು ಹೊಂದಿರಲೇಬೇಕಾಗ್ತದೆ. ರವಾನಿಸಬೇಕಾದ ಮೊಬಲಗನ್ನು ಬ್ಯಾಂಕಿಗೆ ಪಾವತಿಸಬೇಕಾದ ಕಮಿಷನ್ನಿನ ಹಣದ ಮತ್ತು ತಂತಿ ವೆಚ್ಚದ ಜೊತೆಯಲ್ಲಿ ಗ್ರಾಹಕನು ಬ್ಯಾಂಕಿಗೆ ಜಮಾ ಮಾಡಬೇಕು ಅಂತೇಳಿ. ಹಣವನ್ನು ಸ್ವೀಕರಿಸಿದ ಬ್ಯಾಂಕು ಪ್ರಾಪ್ತಿಕರ್ತನಿಗೆ ಅದನ್ನು ಸಂದಾಯ ಮಾಡಬೇಕೆಂದು ಅವನ ಸ್ಥಳದಲ್ಲಿರುವ ಪಾವತಿದಾರ ಶಾಖೆಗೆ ತಂತಿಯ ಮೂಲಕ ಸೂಚನೆಯನ್ನು ಕಳಿಸ್ತದೆ. ನಂತರ ಪಾವತಿದಾರ ಶಾಖೆಯು ಈ ಮೊತ್ತವನ್ನು ಪ್ರಾಪ್ತಿಕರ್ತನ ಖಾತೆಗೆ ಜಮಾ ಮಾಡಿ ಈ ವಿಷಯವನ್ನು ಪ್ರಾಪ್ತಿಕರ್ತನಿಗೆ ತಿಳಿಸ್ತದೆ. ಪ್ರಾಪ್ತಿಕರ್ತನು ಕೂಡಲೇ ಹಣವನ್ನು ಪಡೆಯಬಹುದು ಅಥವಾ ತನ್ನ ಖಾತೆಯಲ್ಲಿಯೇ ಉಳಿಸಬಹುದಾಗಿದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ತಂತಿ ಮೂಲಕ ರವಾನೆಗಳು, ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ಸ್ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಇದಿಷ್ಟು ಕೂಡ ಈ ಒಂದು ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸ್ತಾ ಇರತಕ್ಕಂತಹ ಒಂದು ಪ್ರಾಥಮಿಕ ಕಾರ್ಯಗಳು ಮತ್ತು ಸಹಾಯಕ ಕಾರ್ಯಗಳು, ಅದರಲ್ಲಿ ವಿಧಗಳನ್ನು ನಾವು ತಿಳ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸರ್ವೋಪಯೋಗಿ ಸೇವೆಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸೇವೆಗಳು, ಬ್ಯಾಂಕುಗಳ ಆಧುನಿಕ ಸೇವೆಗಳು, ಮತ್ತು ಉದ್ದರಿ ಪತ್ರ ಅಂತಕ್ಕಂಥದ್ದು, ತದನಂತರ ಪ್ರವಾಸಿಗರ ಚೆಕ್ಕು ಅಂತಕ್ಕಂಥದ್ದು, ತದನಂತರ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥದ್ದು, ಅದರಲ್ಲಿ ವಿಶೇಷ ಆದೇಶಿತ ಪ್ರವಾಸಿಗರ ಉದ್ದರಿ ಪತ್ರ ಮತ್ತು ಪ್ರಸಾರಣಾ ಪ್ರವಾಸಿಗರ ಉದ್ದರಿ ಪತ್ರ ಅಂತಕ್ಕಂಥ ಎರಡು ವಿಧಗಳು, ತದನಂತರ ಪ್ರಸಾರಣಾ ಪತ್ರಗಳು, ತದನಂತರ ಉದ್ದರಿ ಕಾರ್ಡುಗಳು, ಮತ್ತು ಆ ಒಂದು ಚಿನ್ನದ ಚೆಕ್ಕುಗಳು, ಮತ್ತು ಸರಾಫ್ ವ್ಯವಸ್ಥೆ ಅಂತಕ್ಕಂಥದ್ದು, ಮತ್ತು ಅಂಚೆ ರವಾನೆಗಳು ಅಂತಕ್ಕಂಥದ್ದು, ಮತ್ತು ಈ ಒಂದು ತಂತಿ ಮೂಲಕ ರವಾನೆಗಳು ಅಂತಕ್ಕಂಥದ್ದು, ಇವಿಷ್ಟು ಕೂಡ ಸರ್ವೋಪಯೋಗಿ ಸೇವೆಗಳು ಅಂತಕ್ಕಂಥದ್ದು. ಹೀಗೆ ವಾಣಿಜ್ಯ ಬ್ಯಾಂಕು ಅಂತಕ್ಕಂಥದ್ದು ಪ್ರಾಥಮಿಕ ಅಥವಾ ಸಹಾಯಕ ಕಾರ್ಯಗಳು ಮತ್ತು ಸರ್ವೋಪಯೋಗಿ ಸೇವೆಗಳನ್ನು ನೀಡೋದ್ರ ಮುಖಾಂತರ ಈ ಒಂದು ರೀತಿಯ ಕೆಲಸಗಳನ್ನು ಈ ಒಂದು ವಾಣಿಜ್ಯ ಬ್ಯಾಂಕು ಅಂತಕ್ಕಂಥದ್ದು ನೀಡ್ತಾ ಇದೆ ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇಷ್ಟು ಕೂಡ ಈ ಒಂದು ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಅಂತೇಳಿ ಹೇಳಬಹುದು. ತದನಂತರ ಬರ್ತಕ್ಕಂಥದ್ದು ಬ್ಯಾಂಕೋದ್ಯಮ ಪದ್ಧತಿಯ ವಿಧಗಳು, ಟೈಪ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಅಂತೇಳಿ. ಬ್ಯಾಂಕೋದ್ಯಮ ಪದ್ಧತಿಯ ವಿಧಗಳು, ನೀವು ಈ ಹಿಂದಿನ ತರಗತಿಯಲ್ಲಿ ಈ ಒಂದು ವಾಣಿಜ್ಯ ಬ್ಯಾಂಕುಗಳನ್ನು ಕಾರ್ಯಗಳನ್ನು ತಿಳ್ಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಈ ಒಂದು ಮುಂದಿನ ಭಾಗದಲ್ಲಿ ನೀವು ವಾಣಿಜ್ಯ ಬ್ಯಾಂಕುಗಳ ಅಂದರೆ ಬ್ಯಾಂಕೋದ್ಯಮ ಪದ್ಧತಿಯ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೀವು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ತಮಗೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ಮಹೇಶ್ ಸಿವಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಸೌಮ್ಯಲತಾ SM.